ಇಸ್ಕಾನ್ ಕೃಷ್ಣನ ಯೋಜನೆಯನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಭೌತಿಕ ಪ್ರಪಂಚದ ಯೋಜನೆ ಏನೆಂದರೆ ನಮ್ಮ ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ತರಿಸಿಕೊಳ್ಳುವುದು, ಕೃಷ್ಣ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸಿಕೊಳ್ಳುವುದು. ನಾವು ಭಗವಂತನ ವಿರುದ್ಧರಾಗಿ ನಾನೇ ಒಡೆಯ ಎಂದು ಭಾವಿಸಿದರ ಕಾರಣದಿಂದ ಈ ಭೌತಿಕ ಸೃಷ್ಟಿಗೆ ಬಂದು ಬಿದ್ದಿದ್ದೇವೆ. ಕೃಷ್ಣನು ನಮಗೆ ಎಷ್ಟೇ ಬುದ್ಧಿ ಹೇಳಿದರೂ ನಾವು ಕೇಳಲಿಲ್ಲ. ಕೃಷ್ಣನು ಹೇಳಿದನು, ಇಲ್ಲಪ್ಪ ನೀನು ಭಗವಂತನಾಗಲು ಸಾಧ್ಯವಿಲ್ಲ, ಏಕೆಂದರೆ ನಿನ್ನ ಶಕ್ತಿ ಮಿತವಾದದ್ದು, ತುಂಬ ಸೀಮಿತವಾದದ್ದು. ಆದರೆ ನನ್ನ ಶಕ್ತಿಯೋ ಅಗಣಿತ, ಅನಂತ. ಈ ರೀತಿಯಲ್ಲಿ ಕೃಷ್ಣನು ನಮಗೆ ಬುದ್ಧಿ ಹೇಳಿದನು. ಆದರೂ ಒಡೆಯನಾಗಿ ಇರಲು ಆಸೆಪಟ್ಟೆವು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹೀಗೆ ನಾವು ಇರಲು ಸಾಧ್ಯವಿಲ್ಲ, ಈ ಪ್ರಜ್ಞೆಯಲ್ಲಿ ಅಲ್ಲಿ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಕೃಷ್ಣನು ಈ ಭೌತಿಕ ಸೃಷ್ಟಿಯನ್ನು ನಮಗೆ ನೀಡಿದ್ದಾನೆ. ನಮ್ಮ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕೆ ಈ ಭೌತಿಕ ಸೃಷ್ಟಿಯನ್ನು ನಮಗೆ ನೀಡಿದ್ದಾನೆ. ಆದರೆ ವಾಸ್ತವವಾಗಿ ನಮ್ಮ ಆಸೆಯನ್ನು ಪೂರೈಸಿಕೊಳ್ಳಲು ಅವಕಾಶವನ್ನು ನೀಡಿದರೂ ಮತ್ತೊಂದು ಮುಖ್ಯವಾದ ಉದ್ದೇಶ ನಮ್ಮ ಕೃಷ್ಣ ಪ್ರಜ್ಞೆಯನ್ನು, ನಮ್ಮಲ್ಲಿದ್ದ ಮುಂಚೆಯ ಪ್ರಜ್ಞೆಯನ್ನು, ಸನಾತನ ಪ್ರಜ್ಞೆಯನ್ನು ಮತ್ತೆ ಪುನಶ್ಚೇತನಗೊಳಿಸುವುದಕ್ಕೆ, ಮತ್ತೆ ಕೃಷ್ಣ ಪ್ರಜ್ಞೆಗೆ ಬರುವುದಕ್ಕೆ ಈ ಭೌತಿಕ ಸೃಷ್ಟಿಯ ಉದ್ದೇಶ. ಈ ಭೌತಿಕ ಪ್ರಪಂಚವು ಭೂತ್ವಾ ಭೂತ್ವಾ ಪ್ರಳೀಯತೆ. ಈ ಐಹಿಕ ಪ್ರಕೃತಿ ಕೆಲವು ಬಾರಿ ಪ್ರಕಟವಾಗುತ್ತದೆ, ಕೆಲವು ಬಾರಿ ನಾಶವಾಗುತ್ತದೆ, ಮತ್ತೆ ಸೃಷ್ಟಿಯಾಗುತ್ತದೆ, ಮತ್ತೆ ನಾಶವಾಗುತ್ತದೆ. ಭೌತಿಕವಾದವುಗಳು ಯಾವುವೇ ಆಗಲಿ, ಇದು ಸಹಜ. ಈಗ ನಮ್ಮ ದೇಹವನ್ನು ಕೂಡ ತೆಗೆದುಕೊಳ್ಳಿ. ನಮಗೆ ಜೀವಾತ್ಮಂದರಿಗೆ ಎರಡು ದೇಹಗಳು ಉಂಟು, ಅಂತರಂಗ ದೇಹ ಮತ್ತೆ ಬಹಿರಂಗವಾದ ದೇಹ. ಒಳಗಿನ ದೇಹವೊಂದು ಮತ್ತೆ ಆಚೆ ದೇಹವೊಂದು. ಆಚೆ ಬಹಿರಂಗವಾಗಿ ಕಾಣುವ ಈ ನಮ್ಮ ದೇಹವು ಭೂಮಿ, ನೀರು, ವಾಯು, ಬೆಂಕಿ ಹಾಗೂ ಆಕಾಶದಿಂದ ಮಾಡಲ್ಪಟ್ಟಿದೆ. ನಂತರ ಒಳಗಿನ ದೇಹವು ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ. ಈಗ ಈ ಮೂರು ಕೂಡ ಭೌತಿಕವಾದ ವಸ್ತುಗಳೇ. ಮೈಂಡ್, ಇಂಟೆಲಿಜೆನ್ಸ್ ಹಾಗೂ ಫಾಲ್ಸಿಗೋ, ಈ ಮೂರು ಕೂಡ ಭೌತಿಕ ವಸ್ತುಗಳೇ. ಸ್ಥೂಲ ಹಾಗೂ ಸೂಕ್ಷ್ಮ, ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ, ಇವುಗಳು ಸೂಕ್ಷ್ಮ ಶರೀರ. ಹೇಗೆ ದೇಹವು ಒಂದು ಶರ್ಟ್ ಹಾಗೂ ಕೋಟ್ನಿಂದ ಮುಚ್ಚಲ್ಪಟ್ಟಿರುತ್ತದೋ, ಎರಡು ವಸ್ತ್ರಗಳಿಂದ ಮುಚ್ಚಲ್ಪಡುತ್ತದೋ, ಅದೇ ರೀತಿಯಲ್ಲಿ ನಮ್ಮ ಆತ್ಮವು ಕೂಡ ಎರಡು ವಸ್ತ್ರಗಳಿಂದ ನಿರ್ಬಂಧಿಸಲ್ಪಟ್ಟಿದೆ. ಒಂದು ಸೂಕ್ಷ್ಮ ಶರೀರ, ಮತ್ತೊಂದು ಸ್ಥೂಲ ಶರೀರ. ಈ ಸ್ಥೂಲ ಶರೀರವು ಮುಗಿದಾಗ ಸೂಕ್ಷ್ಮ ಶರೀರವು ಇರುತ್ತದೆ. ಆತ್ಮವು ಸಂಪೂರ್ಣವಾಗಿ ಇನ್ನೂ ವಿಮುಕ್ತಿಯಾಗಲಿಲ್ಲ. ಎರಡು ದೇಹಗಳಲ್ಲಿ ಸೂಕ್ಷ್ಮ ದೇಹವು, ಸೂಕ್ಷ್ಮ ಶರೀರವು ಇನ್ನೂ ಹಾಗೆಯೇ ಇರುತ್ತದೆ. ಒಂದು ವಸ್ತ್ರವು ಇದ್ದಂತೆ ಇರುತ್ತದೆ. ಈ ಸ್ಥಿತಿಯನ್ನೇ ನಾವು ಮರಣ ಎಂದು ಹೇಳುತ್ತೇವೆ. ಆದರೆ ಆತ್ಮಕ್ಕೆ ವಾಸ್ತವವಾಗಿ ಮರಣವೇ ಇಲ್ಲ. ಈ ವಿಜ್ಞಾನವು ಜನರಿಗೆ ಗೊತ್ತಿಲ್ಲ. ಯಾವ ವಿದ್ಯಾಲಯಗಳು ಈ ಒಂದು ಸನಾತನ ಜ್ಞಾನವನ್ನು ನೀಡುತ್ತಲೂ ಇಲ್ಲ. ಪ್ರಪಂಚದ ಯಾವುದೇ ಒಂದು ಸಂಸ್ಥೆಯು ಸರಿ, ಈ ಒಂದು ಸರಿಯಾದ ಜ್ಞಾನವನ್ನು ನೀಡುತ್ತಿಲ್ಲ. ಅಪ್ಪಿ ತಪ್ಪಿ ಎಲ್ಲಾದರೂ ನೀಡಿದರೂ ನಿರಾಕಾರದ ಸಿದ್ಧಾಂತಗಳನ್ನು ಹೇಳಿಕೊಡುತ್ತಾರೆ. ಎಲ್ಲಾದರೂ ಯಾವುದಾದರೂ ಆಧ್ಯಾತ್ಮಿಕ ಸಂಸ್ಥೆಗಳು, ಹೆಸರಿಗೆ ಮಾತ್ರ ಅನಿಸಿಕೊಳ್ಳುವ ಆಧ್ಯಾತ್ಮಿಕ ಸಂಸ್ಥೆಗಳು ಅಪ್ಪಿ ತಪ್ಪಿ ಹೇಳಿಕೊಟ್ಟರೂ ನಿರಾಕಾರದ ಸಿದ್ಧಾಂತ ಅಥವಾ ಮಾಯಾವಾದದ ಸಿದ್ಧಾಂತಗಳನ್ನೇ ಹೇಳಿಕೊಡುತ್ತವೆ. ಈ ಮಾಯಾವಾದ ಸಿದ್ಧಾಂತವನ್ನು ಜನರು ತುಂಬಾ ಸುಲಭವಾಗಿ ಅಂಗೀಕರಿಸುತ್ತಾರೆ. ಏಕೆಂದರೆ ಇದರ ಸಿದ್ಧಾಂತದ ಪ್ರಕಾರ ಎಲ್ಲರೂ ದೇವರು, ನೀನು ಯಾರನ್ನಾದರೂ ಪೂಜಿಸಬಹುದು, ನಿನಗೆ ಇಷ್ಟವಾದವರನ್ನು ಭಗವಂತ ಎಂದು ಕರೆಯಬಹುದು, ಈ ರೀತಿಗಳಲ್ಲಿ ಎಲ್ಲ ತಪ್ಪು ತಪ್ಪಾಗಿ ಹೇಳಿಕೊಡುತ್ತದೆ. ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ, ಈ ಸತ್ಯವನ್ನು ಮಾಯಾವಾದಿಗಳು ನೋಡಲಾರರು. ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ ನೋಡಿ, ಏಕಲೇ ಈಶ್ವರ ಕೃಷ್ಣ, ಕೃಷ್ಣನೊಬ್ಬನೇ ಭಗವಂತ, ಉಳಿದವರೆಲ್ಲರೂ ಅವನ ಸೇವಕರೇ. ಈ ರೀತಿಯಲ್ಲಿ ಹೇಳಿದೆ ಶಾಸ್ತ್ರಗಳಲ್ಲಿ. ಕೃಷ್ಣನೊಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ದೇವರಾಗಲು ಸಾಧ್ಯವೇ ಇಲ್ಲ, ಎಲ್ಲರೂ ಅವನಿಗೆ ಗುಲಾಮರೇ. ಈಗ ಯಾರಾದರೂ ಕೇಳಬಹುದು, ನಾನು ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇನೆ, ಈಗ ನಾನು ಹೇಳಿದ್ದೆ ಆಟ, ನಾನು ಹೇಳಿದ್ದೆ ನಿಯಮ, ಈ ರೀತಿಯಲ್ಲಿ ಈಗ ಯಾರಾದರೂ ಭಾವಿಸಬಹುದು. ಆದರೆ ವಾಸ್ತವತೆ ಏನೆಂದರೆ, ಈ ಭೌತಿಕ ಪ್ರಪಂಚದಲ್ಲಿಯೂ ಕೂಡ ನಾವು ಒಡೆಯನಾಗಲು ಪ್ರಯತ್ನಿಸುತ್ತಿದ್ದೇವೆ ಅಷ್ಟೇ, ಆದರೆ ನಾವು ಒಡೆಯನಾಗಲು ಸಾಧ್ಯವೇ ಇಲ್ಲ. ಸುಮ್ಮನೆ ನಮ್ಮ ಸಂತೋಷಕ್ಕಾಗಿ ನಾವು ಪ್ರಯತ್ನ ಮಾಡುತ್ತಿದ್ದೇವೆ, ಆದರೆ ನಾವು ಸುಖವಾಗಿ ಇರಲು ಸಾಧ್ಯವಿಲ್ಲ. ಐಹಿಕ ಪ್ರಕೃತಿಯ ತ್ರಿಗುಣಗಳ ಹಿಡಿತದಲ್ಲಿ, ಮಾಯೆಯ ಹಿಡಿತದಲ್ಲಿ ನಾವು ಕೆಲಸಗಳನ್ನು ಮಾಡುತ್ತಲೇ ಇದ್ದೇವೆ. ಇನ್ನು ನಾವು ಒಡೆಯನಾಗಲು ಹೇಗೆ ಸಾಧ್ಯ? ಈಗ ಒಬ್ಬ ಮಗನು ಹೇಳುತ್ತಾನೆ, ತಂದೆ ನಾನು ನಿನ್ನನ್ನು ಬಿಟ್ಟು ನೀನು ಸಂಪಾದಿಸಿದ ಈ ಅಷ್ಟ ಐಶ್ವರ್ಯಗಳನ್ನು ತ್ಯಜಿಸಿ ನಾನು ನಾನಾಗಿ ಆಚೆ ಹೋಗಿ ಸುಖವಾಗಿರುತ್ತೇನೆ ಎಂದು ಹೇಳುತ್ತಾನೆ, ಪ್ರಯತ್ನಿಸುತ್ತಾನೆ. ತಂದೆನೋ ಕೋಟೀಶ್ವರ. ಈಗ ಮಗನು ಆಚೆ ಹೋಗಿ ಒಂದೊಂದು ರೂಪಾಯಿಯನ್ನು ಸಂಪಾದಿಸುತ್ತೇನೆ ಎಂದು ನಿರ್ಧರಿಸಿ ಹೋದರೆ ಅವನು ತಂದೆ ಇದ್ದಂತೆ ಕೋಟ್ಯಾಧಿಪತಿ ಆಗುವುದಿಲ್ಲ, ತನ್ನ ಕೋಟ್ಯಾಧಿಪತಿಯ ಬಾಳನ್ನು ಸವಿಯಲು ಸಾಧ್ಯವಿಲ್ಲ. ಆದರೂ ಹೋಗಿ ಒಂದು ಪ್ರಯತ್ನವನ್ನು ಮಾಡುತ್ತಾನೆ. ಇದೇ ರೀತಿಯಲ್ಲಿ ನಾವು ಕೃಷ್ಣನನ್ನು ತಿರಸ್ಕರಿಸಿ ಈ ಭೌತಿಕ ಪ್ರಪಂಚಕ್ಕೆ ಬಂದ ಕೂಡಲೇ ನಾವು ಒಡೆಯರಾಗಿ ಬಿಡುವುದಿಲ್ಲ, ಒಡೆಯರಾಗಲು ಸಾಧ್ಯವೂ ಇಲ್ಲ. ನಾವು ಬೇರೆಯಾಗಿ ಬಂದ ಮಾತ್ರಕ್ಕೆ ಸುಖವಾಗಿರುವುದಿಲ್ಲ, ಭಗವಂತನೊಡನೆ ಇರುವುದೇ ನಮ್ಮ ಸಹಜವಾದ ಸ್ವರೂಪ, ಸಹಜ ಸ್ವರೂಪ. ಅವನ ಸೇವಕನಾಗಿರುವುದೇ ನಮ್ಮ ಸಹಜ ಸ್ವರೂಪ, ಸನಾತನ ಸ್ಥಾನ. ಇದನ್ನು ಬಿಟ್ಟು ನಾವು ಇಲ್ಲಿಗೆ ಬಂದ ಮಾತ್ರಕ್ಕೆ ಭಗವಂತನ ನಿಯಂತ್ರಣದಲ್ಲಿಲ್ಲ ಎಂದು ತಿಳಿಯಬೇಡಿ. ಆಟ ಆಡಲು ಮೈದಾನಕ್ಕೆ ಕಾಲಿಟ್ಟಿದ್ದೇವೆ, ಆದರೆ ನಮಗೆ ಇಷ್ಟ ಬಂದಂತೆ ಆಡಲು ಸಾಧ್ಯವಿಲ್ಲ. ಈಗ ಒಬ್ಬ ಆಟಗಾರನ ಕೈಯಲ್ಲಿ, ಕ್ರಿಕೆಟ್ ಆಟಗಾರನ ಕೈಯಲ್ಲಿ ಬ್ಯಾಟ್ ಇರುತ್ತದೆ. ಅವನು ಬ್ಯಾಟಿನಿಂದ ಯಾರನ್ನಾದರೂ ಈಗ ಬಾರಿಸಬಹುದು ಎಂದು ಅರ್ಥವಲ್ಲ. ಬ್ಯಾಟನ್ನು ಕೈಯಲ್ಲಿಟ್ಟುಕೊಂಡು ಮೈದಾನಕ್ಕೆ ಇಳಿದ ಕೂಡಲೇ ಯಾರನ್ನಾದರೂ ನಾನು ಈಗ ಹೊಡೆಯುತ್ತೇನೆ ಎಂದು ಬಾರಿಸಿದರೆ ಅವನನ್ನು ಹೊಡೆದು ಸೆರೆಯಲ್ಲಿ ಹಾಕುತ್ತಾರೆ. ಅಥವಾ ಒಂದು ಚೆಂಡನ್ನು ಇಟ್ಟುಕೊಂಡಿರುವ ಆಟಗಾರನನ್ನೇ ತೆಗೆದುಕೊಳ್ಳಿ. ಬೌಲರ್, ಬೌಲಿಂಗ್ ಮಾಡುವ ಆಟಗಾರ ಬಾಲನ್ನು ತೆಗೆದು ಯಾರಿಗಾದರೂ ನಾನು ಹೊಡೆಯುತ್ತೇನೆ, ಏಕೆಂದರೆ ನಾನು ಮೈದಾನದಲ್ಲಿ ಗ್ರೌಂಡಲ್ಲಿ ಈಗ ಇದ್ದೇನೆ ಎಂದು ಮಾಡಿದರೆ ಒದ್ದು ಒಳಗೆ ಹಾಕುತ್ತಾರೆ, ಅವನನ್ನು ಜೈಲಿಗೆ ಹಾಕುತ್ತಾರೆ. ನೋಡಿ, ಬ್ಯಾಟಿಗೆ ಆಸೆಪಟ್ಟ, ಬಾಲಿಗೆ ಆಸೆಪಟ್ಟ ಕ್ರಿಕೆಟರ್ ಸಿಕ್ಕಿತು ಈಗ. ಆದರೂ ನೀತಿ ನಿಯಮಗಳ ನಿಯಂತ್ರಣದಲ್ಲಿಯೇ ಇರುತ್ತಾನೆ, ಅಂಪೈರ್ ಅಂದರೆ ಹೆದರುತ್ತಾನೆ. ನೋಡಿ, ಇದೇ ರೀತಿಯಲ್ಲಿ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದು ಬಿದ್ದಿದ್ದೇವೆ, ಅಂದರೆ ಮೈದಾನಕ್ಕೆ ಇಳಿದಿದ್ದೇವೆ. ಈಗ ನಮಗೆ ಇಷ್ಟ ಬಂದಂತೆ ಆಡಿದರೆ ನಮ್ಮನ್ನು ಅಂಪೈರ್ ಬಾರಿಸುತ್ತಾನೆ, ಭಗವಂತನ ನಿಯಮಗಳು ಬಾರಿಸುತ್ತವೆ. ಈ ಜ್ಞಾನವನ್ನೆಲ್ಲ ಇಂದಿಗೆ ನೀಡುವ ಸಂಸ್ಥೆಗಳು ಎಲ್ಲಿವೆ? ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಒಂದಲ್ಲ ಎರಡಲ್ಲ, ಬರೀ ಒಂದು ಹಳ್ಳಿಯಲ್ಲಿಯೋ ಒಂದು ನಗರದಲ್ಲಿಯೋ ಅಲ್ಲ, ಅಥವಾ ಬರೀ ಒಂದು ದೇಶದಲ್ಲಿ ಅಲ್ಲ, ಇಡೀ ಭೂಮಂಡಲದಲ್ಲಿ ಎಲ್ಲ ಕಾಂಡಗಳಲ್ಲಿ ಅನೇಕ ಆಧ್ಯಾತ್ಮಿಕ ಶಾಲೆಗಳನ್ನು ಸ್ಥಾಪಿಸಿದರು ಶ್ರೀಲ ಪ್ರಭುಪಾದರು. ಆಧ್ಯಾತ್ಮಿಕ ಶಾಲೆಗಳು ಅಂದರೆ ದೇವಾಲಯಗಳು, ದೇವಾಲಯಗಳು ಅಂದರೆ ಆಧ್ಯಾತ್ಮಿಕ ಶಾಲೆಗಳು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ದೇವಾಲಯಗಳು ಬರೀ ಭಗವಂತನ ದರ್ಶನಕ್ಕಾಗಿ ಮಾತ್ರವಲ್ಲ ಇರುವುದು, ಆಧ್ಯಾತ್ಮಿಕ ಜ್ಞಾನವನ್ನು ಜನರಿಗೆ ನೀಡಲು ಕೂಡ ಇರುವುದು. ಆದ್ದರಿಂದಲೇ ಶ್ರೀಲ ಪ್ರಭುಪಾದರ ಪ್ರತಿಯೊಂದು ದೇವಾಲಯಗಳು, ಇಸ್ಕಾನ್ ಸಂಸ್ಥೆಗಳು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತವೆ, ಇಂದಿಗೂ ಸರಿ ನೀಡುತ್ತವೆ. ಇದು ಶ್ರೀಲ ಪ್ರಭುಪಾದರ ಕೃಪೆ, ದಯೆ. ಶ್ರೀಲ ಪ್ರಭುಪಾದರು ಸತ್ಯವನ್ನು ಯಥಾರೂಪವಾಗಿ ಹೇಳಲು ಎಂದೆಂದಿಗೂ ಹಿಂಜರಿಯಲಿಲ್ಲ. ತಮ್ಮ ಸಂಸ್ಥೆಗೆ ಹೆಸರನ್ನು ಇಡಲು ಅವರು ನಿರ್ಧರಿಸಿದರು. ಪ್ರಾರಂಭದಲ್ಲಿ ಅವರು ತಮ್ಮ ಸಂಸ್ಥೆಗೆ ಒಂದು ಹೆಸರನ್ನು ಇಡಲು ನಿರ್ಧರಿಸಿದರು. ಆಗ ಇಸ್ಕಾನ್ ಎಂದು ಇಟ್ಟರು. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಈ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹೆಸರನ್ನು ನೀಡಿದರು ತಮ್ಮ ಸಂಸ್ಥೆಗೆ. ಆಗ ಅವರ ಸ್ನೇಹಿತರು ಹೇಳಿದರು, ಸ್ವಾಮಿಗಳೇ, ನೀವು ಏಕೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಗಾಡ್ ಕಾನ್ಷಿಯಸ್ನೆಸ್ ಎಂದು ಹೆಸರಿಡಬಾರದು? ಏಕೆ ಅಂತಾರಾಷ್ಟ್ರೀಯ ದೇವರ ಪ್ರಜ್ಞಾ ಸಂಸ್ಥೆ ಎಂದು ಹೆಸರಿಡಬಾರದು? ಈ ರೀತಿಯಲ್ಲಿ ಕೇಳುತ್ತಾರೆ. ಆಗ ಶ್ರೀಲ ಪ್ರಭುಪಾದರು ಹೇಳಿದರು, ದೇವರು ಅಂದರೆ ಮೂರ್ಖರು ಅನೇಕ ಮಂದಿಯನ್ನು ಮುಂದೆಡುತ್ತಾರೆ, ಇದು ನನಗೆ ಬೇಕಾಗಿಲ್ಲ. ಕೃಷ್ಣನೇ ದೇವರಾದ ಕಾರಣದಿಂದ ಕೃಷ್ಣ ಪ್ರಜ್ಞಾ ಸಂಸ್ಥೆ ಎಂದೇ ನಾನು ಹೆಸರನ್ನು ಇಡುತ್ತೇನೆ. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಎಂದೇ ನಾನು ಇಡುತ್ತೇನೆ. ನೋಡಿ, ಇದು ಶ್ರೀಲ ಪ್ರಭುಪಾದರ ದೃಢ ನಂಬಿಕೆ, ಶಾಸ್ತ್ರಗಳ ಮೇಲಿರುವ ದೃಢ ನಂಬಿಕೆ. ಅವರ ಸಾಹಸಗಳೇ ಸಾಹಸ. ಈ ರೀತಿಯಲ್ಲಿ ಇಂದಿಗೆ ಭಗವಂತನು ಕೃಷ್ಣನೇ ಎಂದು ದೃಢವಾಗಿ ತೋರಿಸುವಂತಹ ಸಂಸ್ಥೆಗಳು ಎಲ್ಲಿವೆ? ದೇವರು ಯಾರು ಎಂದು ತೋರಿಸುವಂತಹ ಆಧ್ಯಾತ್ಮಿಕ ಸಂಸ್ಥೆಯೋ ಎಲ್ಲಿದೆ? ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ ಎಂದು ಹೇಳಿಕೊಡುವ ಸಂಸ್ಥೆಗಳು ಎಲ್ಲಿವೆ? ಮತ್ತಹ ಪರತರಂ ನಾನ್ಯತ್ ಕಿಂಚಿದಸ್ತಿ ಎಂದು ಹೇಳಿಕೊಡುವ ಸಂಸ್ಥೆಗಳು ಎಲ್ಲಿವೆ? ಭಗವದ್ಗೀತೆ ಇಡೀ ಪ್ರಪಂಚದಲ್ಲಿ ತುಂಬಾ ಪ್ರಸಿದ್ಧಿ ಪಡೆದ ಒಂದು ಗ್ರಂಥ, ಒಂದು ಪರಮ ಪವಿತ್ರವಾದ ಗ್ರಂಥ. ಈಗ ಈ ಭಗವದ್ಗೀತೆಯ ಖ್ಯಾತಿಯನ್ನು ಹೆಚ್ಚು ಕಡಿಮೆ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳು ಬಳಸಿಕೊಳ್ಳುತ್ತವೆ. ತಮ್ಮ ಸ್ವಯಂ ಸೃಷ್ಟಿತ ಉದ್ದೇಶಗಳನ್ನು ಮೇಲಿಡಲು ಈ ಪರಮ ಪವಿತ್ರವಾದ ವಿಶ್ವದಾದ್ಯಂತ ಪ್ರಸಿದ್ಧಗಳನ್ನು ಪಡೆದ ಭಗವದ್ಗೀತೆಯನ್ನು ಉಪಯೋಗಿಸಿಕೊಳ್ಳುತ್ತವೆ. ನೋಡಿ, ಈಗ ಭಗವದ್ಗೀತೆಯಲ್ಲಿ ಹೇಳಿದೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ. ಕೃಷ್ಣನು ಈ ರೀತಿಯಲ್ಲಿ ಹೇಳುತ್ತಾನೆ. ಈಗ ಎಲ್ಲ ಸಂಸ್ಥೆಗಳು ಭಗವದ್ಗೀತೆಯನ್ನು ಮುಟ್ಟುತ್ತಿವೆ. ಆದರೆ ಎಷ್ಟು ಸಂಸ್ಥೆಗಳು ಈ ಸತ್ಯವನ್ನು, ಕೃಷ್ಣನು ಹೇಳಿದ ಅದೇ ಅರ್ಥವನ್ನು ಇದ್ದಂತೆ ಇದ್ದ ಹಾಗೆ ಬೋಧಿಸುತ್ತಿವೆ? ಎಷ್ಟು ಸಂಸ್ಥೆಗಳು ಶ್ರೀಕೃಷ್ಣನಿಗೆ ಮಾತ್ರ ಶರಣಾಗಬೇಕು ಎಂಬುವ ಸತ್ಯವನ್ನು ಹೇಳಿಕೊಡುತ್ತಿವೆ? ನೀವೇ ಯೋಚಿಸಿ ನೋಡಿ. ಮಾತೆತ್ತಿದರೆ ಭಗವದ್ಗೀತೆ, ಎಲ್ಲೇ ನೋಡಿದರೂ ಭಗವದ್ಗೀತೆ, ಎಲ್ಲ ಕೋರ್ಟುಗಳಲ್ಲಿ ಭಗವದ್ಗೀತೆ, ಸಿವಿಲ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಎಲ್ಲೇ ನೋಡಿ ಭಗವದ್ಗೀತೆ ಇರುತ್ತದೆ. ವಕೀಲರ ಬಳಿ ಭಗವದ್ಗೀತೆಗಳಿರುತ್ತವೆ. ಎಲ್ಲಾ ಸಂಸ್ಥೆಗಳಲ್ಲಿಯೂ ಭಗವದ್ಗೀತೆಯನ್ನು ಮುಂದಿಟ್ಟುಕೊಂಡಿರುತ್ತಾರೆ. ಆದರೆ ಎಷ್ಟು ಮಂದಿ ಭಗವಂತನು ಶ್ರೀಕೃಷ್ಣನು ಎಂದು ಅಂಗೀಕರಿಸಿದ್ದಾರೆ? ಎಷ್ಟು ಮಂದಿ ಶ್ರೀಕೃಷ್ಣನೇ ಭಗವಂತನು ಎಂದು ಪ್ರಚಾರ ಮಾಡುತ್ತಿದ್ದಾರೆ? ಕೃಷ್ಣನು ಮಾಮೇಕಂ ಎಂದು ಹೇಳಿದಂತೆ ಎಷ್ಟು ಮಂದಿ, ಎಷ್ಟು ಸಂಸ್ಥೆಗಳು ಕೃಷ್ಣನೊಬ್ಬನಿಗೆ ಮಾತ್ರ ಶರಣಾಗಿ ಎಂದು ಉಪದೇಶ ಮಾಡುತ್ತಿದ್ದಾರೆ? ನೋಡಿ, ಎಲ್ಲರಿಗೂ ಒಂದು ಪ್ರಸಿದ್ಧವಾದದ್ದು ಬೇಕು. ಆದರೆ ಆ ಪ್ರಸಿದ್ಧವಾದ ಪುಸ್ತಕದ ಸಾರಾಂಶವೂ ಬೇಡ, ಬೇಕಾಗಿಲ್ಲ. ನೋಡಿ, ಆದರೆ ಶ್ರೀಲ ಪ್ರಭುಪಾದರೋ ಶ್ರೀಕೃಷ್ಣನು ಏನು ಮಾತನಾಡಿದನೋ, ಭಗವಂತನು ಏನು ಹೇಳಿದನೋ, ಅದನ್ನು ಇದ್ದಂತೆ ಇದ್ದ ಹಾಗೆ ಹೇಳಿಕೊಟ್ಟರು. ಇಡೀ ಪ್ರಪಂಚಕ್ಕೆ ಸತ್ಯವನ್ನು ಯಥಾರೂಪವಾಗಿ ಕೊಟ್ಟರು. ಕೃಷ್ಣನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಎಂದು ಹೇಳಿದನು. ನಿನ್ನ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನಿಗೆ ಶರಣಾಗು ಎಂದು ಹೇಳಿದನು. ಇದನ್ನು ಶ್ರೀಲ ಪ್ರಭುಪಾದರು ಕೃಷ್ಣನು ಹೇಳಿದಂತೆ ಹೇಳಿಕೊಟ್ಟರು. ಕೃಷ್ಣನೊಬ್ಬನಿಗೆ ನೀವು ಶರಣಾಗಿ ಎಂದು ಹೇಳಿಕೊಟ್ಟರು. ನೋಡಿ, ಇದು ನಿಜವಾದ ಗುರುಗಳು ಮಾಡುವ ಕೆಲಸಗಳು. ಕೃಷ್ಣನಿಗೆ ಶರಣಾಗು, ಕೃಷ್ಣನೇ ದೇವರು, ಕೃಷ್ಣನೇ ಭಗವಂತನು, ಕೃಷ್ಣನೇ ಎಲ್ಲರಿಗೂ ಅಂತಿಮ ತಾಣ, ಕೃಷ್ಣನೇ ಒಡೆಯ, ಕೃಷ್ಣನೇ ಪ್ರಭು. ಈ ರೀತಿಯಲ್ಲಿ ಎಲ್ಲ ಆಚಾರ್ಯರು ಹೇಳಿದಂತೆ, ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದಂತೆ ಶ್ರೀಲ ಪ್ರಭುಪಾದರು ನೀಡಿದರು. ಇದನ್ನು ಆಚಾರ್ಯರು ಇದ್ದಂತೆ ಇದ್ದ ಹಾಗೆ ಹೇಳುತ್ತಾರೆ. ಶ್ರೀಲ ಪ್ರಭುಪಾದರು ನಮಗೆ ಸತ್ಯವನ್ನು ಯಥಾರೂಪವಾಗಿ ನೀಡಿದ್ದಾರೆ. ಈಗ ಸತ್ಯವು ನಮಗೆ ಇಷ್ಟವಾದರೂ ಸರಿ, ಇಷ್ಟವಾಗದಿದ್ದರೂ ಸರಿ, ಅದು ನಮಗೆ ಬಿಟ್ಟಿದ್ದು. ಶ್ರೀಲ ಪ್ರಭುಪಾದರಂತೂ ಭಗವಂತ ಯಾರು, ಅವನ ಮನೆ ಎಲ್ಲಿ, ಅವನೆಲ್ಲಿದ್ದಾನೆ, ಅವನ ಕಾರ್ಯಗಳು ಏನು, ಅವನ ಶಕ್ತಿ ಏನು, ಇವೆಲ್ಲವುಗಳನ್ನು ನಮಗೆ ಕೊಟ್ಟಿಬಿಟ್ಟಿದ್ದಾರೆ. ಈ ರೀತಿಯಲ್ಲಿ ನಮಗೆ ಸತ್ಯವನ್ನು ಯಾರು ತಾನೇ ನಮಗೆ ಇಂದಿಗೆ ಕೊಟ್ಟಿದ್ದಾರೆ? ಮೊದಲನೆಯದಾಗಿ, ದೇವರೊಬ್ಬನು ಇದ್ದಾನೆಯೇ ಎಂಬುವ ಪ್ರಶ್ನೆಗೆ ಎಷ್ಟೊಂದು ಮಂದಿಗೆ ಉತ್ತರವೇ ಗೊತ್ತಿಲ್ಲ, ಅಥವಾ ದೇವರಿರುವುದನ್ನು ನಂಬುವುದೇ ಇಲ್ಲ. ಎಲ್ಲವೂ ತಾನಾಗಿ ನಡೆಯುತ್ತದೆ ಎಂದು ಕೆಲವರು, ಕಡಿಮೆ ಬುದ್ಧಿಯುಳ್ಳವರು ಭಾವಿಸುತ್ತಾರೆ. ಇಂತಹವರು ನಾಸ್ತಿಕರು, ಮೊದಲನೆಯ ವರ್ಗದವರು. ಇಂತಹ ಲೆಕ್ಕವಿಲ್ಲದಷ್ಟು ಮಂದಿಗೆ, ಅದರಲ್ಲಿಯೂ ವೆಸ್ಟರ್ನರ್ಸ್ಗಳಿಗೆ, ಪಾಶ್ಚಾತ್ಯ ದೇಶದವರಿಗೆ ನಿರೂಪಿಸಿದರು ಶ್ರೀಲ ಪ್ರಭುಪಾದರು. ದೇವರ ಅಸ್ತಿತ್ವವನ್ನು, ಇರುವಿಕೆಯನ್ನು ನಿರೂಪಿಸಿದರು, ಪ್ರೂವ್ ಮಾಡಿದರು. ನಾಸ್ತಿಕರು ಒಂದು ವರ್ಗದವರು, ಅವರನ್ನು ಮಾರ್ಪಡಿಸಿದರು ಶ್ರೀಲ ಪ್ರಭುಪಾದರು. ದೇವರಿದ್ದಾರೆ ಎಂದು ರುಜು ಮಾಡಿದರು ಶ್ರೀಲ ಪ್ರಭುಪಾದರು. ನಂತರ ವರ್ಗದವರು ದೇವರಿದ್ದಾರೆ ಎಂದು ನಂಬುತ್ತಾರೆ, ಒಂದು ಪರಮ ಶಕ್ತಿಯೊಂದಿದೆ ಎಂದು ನಂಬುತ್ತಾರೆ. ಆದರೆ ಅವರಿಗೆ ದೇವರು ಯಾರು ಎಂದು ಗೊತ್ತಿಲ್ಲ. ಈ ಗೊತ್ತಿಲ್ಲದೇ ಇರುವವರಲ್ಲಿ ಮತ್ತೆ ಎರಡು ವರ್ಗದವರು. ಒಂದು ವರ್ಗದವರು ಸುಮ್ಮನೆ ಇರುತ್ತಾರೆ, ಮತ್ತೊಬ್ಬರು ಎಲ್ಲರೂ ದೇವರೇ, ಯಾರನ್ನಾದರೂ ದೇವರೆಂದು ಹೇಳಬಹುದು ಎಂದು ಹೇಳುತ್ತಾರೆ. ದೇವರು ಯಾರು ಎಂದು ಗೊತ್ತಿಲ್ಲದೆ ಇರುವವರಲ್ಲಿ ಈ ಎರಡು ವರ್ಗದವರು ಇದ್ದಾರೆ. ಈ ಎರಡು ವರ್ಗದವರಿಗೂ ಶ್ರೀಲ ಪ್ರಭುಪಾದರು ದೇವರು ಶ್ರೀಕೃಷ್ಣನೊಬ್ಬನೇ ಎಂದು ಲೆಕ್ಕವಿಲ್ಲದಷ್ಟು ಮಂದಿಗೆ ರುಜು ಮಾಡಿ ತೋರಿಸಿದ್ದಾರೆ. ಅವರಲ್ಲಿ ಅನೇಕ ಮಂದಿ ಶ್ರೀಲ ಪ್ರಭುಪಾದರ ಶಿಷ್ಯರಾದರು. ನಂತರ ಮತ್ತೊಂದು ವರ್ಗದವರು ಕೂಡ ಇದ್ದಾರೆ. ದೇವರು ಕೃಷ್ಣನೇ ಎಂದು ಹೇಳಿದಾಗ, ಕೃಷ್ಣನೇ ಎಲ್ಲದಕ್ಕೂ ಮೂಲ ಕಾರಕನು ಎಂದು ಹೇಳಿದಾಗ, ಕೆಲವು ಮಂದಿ ವಿಷ್ಣುವೇ ಮೂಲ ಕಾರಕನು ಎಂದು ವಾದ ಮಾಡುತ್ತಾರೆ. ಇವರಿಗೆ ಕೂಡ ಶ್ರೀಲ ಪ್ರಭುಪಾದರು ಶಾಸ್ತ್ರಗಳಿಂದ ಉತ್ತರಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ, ಅರ್ಥವಾಗುವಷ್ಟು ನೀಡಿದ್ದಾರೆ. ಅಹಂ ಸರ್ವಸ್ಯ ಪ್ರಭವಃ, ಕೃಷ್ಣನೇ ಎಲ್ಲದಕ್ಕೂ ಪ್ರಭುವು, ಒಡೆಯ. ಮತ್ತಃ ಸರ್ವಂ ಪ್ರವರ್ತತೆ, ಕೃಷ್ಣನಿಂದಲೇ ಎಲ್ಲವೂ ಹೊರಹೊಮ್ಮುತ್ತಿವೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ಕೃಷ್ಣನಿಗೆ ಸಮನಾದವರು ಯಾರೂ ಇಲ್ಲ, ಕೃಷ್ಣನಿಗಿಂತ ಉನ್ನತರಾದವರು ಯಾರೂ ಇಲ್ಲ, ಕೃಷ್ಣನೇ ಭಗವಂತ. ಮಯಿ ಸರ್ವಮಿದಂ ಪ್ರೋತಂ, ಕೃಷ್ಣನೇ ಎಲ್ಲರಿಗೂ ಅಂತಿಮ ತಾಣ, ಎಲ್ಲವೂ ಕೃಷ್ಣನಲ್ಲೇ ನೆಲೆಸಿದೆ. ಈ ರೀತಿಗಳಲ್ಲಿ ಎಲ್ಲ ಕೃಷ್ಣನೇ ಎಲ್ಲದಕ್ಕೂ ಮೂಲ ಎಂದು ಶ್ರೀಲ ಪ್ರಭುಪಾದರು ನಿರೂಪಿಸಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಏತೇ ಚಾಂಶ ಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಭಾಗವತದಲ್ಲಿ ಒಂದನೆಯ ಸ್ಕಂದದಲ್ಲಿ ಮೂರನೆಯ ಅಧ್ಯಾಯದಲ್ಲಿ ಕೃಷ್ಣನ ಅನೇಕ ಅವತಾರಗಳನ್ನು ವಿವರಿಸುತ್ತಾ 28ನೆಯ ಶ್ಲೋಕದಲ್ಲಿ ಕೃಷ್ಣಸ್ತು ಭಗವಾನ್ ಸ್ವಯಂ ಎಂದು ಹೇಳಿದೆ. ಕೃಷ್ಣನೇ ಎಲ್ಲ ಅವತಾರಗಳಿಗೆ ಕಾರಕನು, ಮೂಲನು, ಮೂಲ ಪುರುಷನು ಎಂದು ಭಾಗವತದಲ್ಲಿ ಹೇಳಿದೆ. ಮತ್ತೆ ನಂತರ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳಿದೆ, ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಟನ್ ನಾನಾವತಾರ ಮಕರೋದ್ ಭುವನೇಶು ಕಿಂತೋ ಕೃಷ್ಣ ಸ್ವಯಂ ಸಮಭವತ್ ಪರಮಃ ಪುಮಾನ್ಯೋ. ನೋಡಿ, ಕೃಷ್ಣ ಸ್ವಯಂ ಸಮಭವತ್ ಪರಮಃ ಪುಮಾನ್ಯೋ, ದೇವೋತ್ತಮ ಪರಮ ಪುರುಷನು ಶ್ರೀಕೃಷ್ಣನು ರಾಮ, ನರಸಿಂಹ, ವರಾಹ ಇಂತಹ ಅವತಾರಗಳಲ್ಲಿ ವಿಸ್ತರಿಸುತ್ತಾನೆ. ಅಂತಹ ಶ್ರೀಕೃಷ್ಣನಿಗೆ, ದೇವೋತ್ತಮ ಪರಮ ಪುರುಷನಿಗೆ ನಾನು ನಮಸ್ಕರಿಸುತ್ತೇನೆ. ನೋಡಿ, ಈ ರೀತಿಗಳಲ್ಲೆಲ್ಲ ಶ್ರೀಲ ಪ್ರಭುಪಾದರು ಕೆಲವರು ವಿಷ್ಣುವೇ ಮೂಲನು ಎಂದು ಹೇಳುವವರಿಗೆ ಉತ್ತರಗಳನ್ನು ಶಾಸ್ತ್ರಗಳಿಂದ ಸುಂದರವಾಗಿ ನೀಡಿದ್ದಾರೆ. ಶ್ರೀಲ ಪ್ರಭುಪಾದರು ಶಾಸ್ತ್ರಗಳಲ್ಲಿ ಹೇಳಿರುವ ಈ ಶ್ಲೋಕವನ್ನು ಕೂಡ ಹೇಳುತ್ತಾರೆ. దీపార్చిరేవహి దశాంతరమభ్యుపేత్య దీపాయతే వివృత హేతు సమాన ధర్మ యస్తాదృగేవహి చ విష్ణుతయా విభాతి గోవిందమాది పురుషం తమహం భజామి. ಒಂದು ದೀಪದಿಂದ ಮತ್ತೊಂದು ದೀಪವು ಹಚ್ಚಲ್ಪಟ್ಟರೆ ಆ ಎರಡನೆಯ ದೀಪವು ಕೂಡ ಹಚ್ಚಲ್ಪಟ್ಟಿರುವ ದೀಪವು ಕೂಡ ಮೊದಲನೆಯ ದೀಪದಂತೆಯೇ ಪ್ರಕಾಶಮಯವಾಗಿರುತ್ತದೆ. ಎರಡಲ್ಲ ಮೂರಲ್ಲ ಎಷ್ಟೇ ದೀಪಗಳು ಮೊದಲನೆಯ ದೀಪದಿಂದ ಹಚ್ಚಲ್ಪಟ್ಟರೂ ಉರಿಸಲ್ಪಟ್ಟರೂ ಎಲ್ಲವೂ ಒಂದೇ ಸಮನೆ ಪ್ರಕಾಶಮಯವಾಗಿರುತ್ತವೆ ನೋಡಿ. ಇದೇ ರೀತಿಯಲ್ಲಿ ಕೃಷ್ಣನು ವಿಸ್ತರಿಸಿದಾಗ ಖಂಡಿತವಾಗಿಯೂ ಅವನ ಎಲ್ಲ ರೂಪಗಳು ಒಂದೇ ಸಮನೆ ಪೂಜಾರ್ಹವೇ. ಶ್ರೀಕೃಷ್ಣನಿಗೆ ಎಷ್ಟು ಮರ್ಯಾದೆಯನ್ನು ಕೊಡುತ್ತಾರೋ ಶ್ರೀಲ ಪ್ರಭುಪಾದರು ಶ್ರೀಕೃಷ್ಣನ ಎಲ್ಲ ಅವತಾರಗಳಿಗೆ ಮರ್ಯಾದೆಯನ್ನು ಪೂಜಾ ಸ್ಥಾನವನ್ನು ಕೊಡುತ್ತಾರೆ. ಆದ್ದರಿಂದಲೇ ಕೆಲವು ಇಸ್ಕಾನ್ ದೇವಾಲಯಗಳಲ್ಲಿ ಕೃಷ್ಣನ ಅವತಾರಗಳನ್ನು ಕೂಡ ಪೂಜೆ ಮಾಡುತ್ತಾರೆ. ಮೂಲ ವಿಗ್ರಹಗಳು ಇರುತ್ತವೆ, ಕೃಷ್ಣನ ಇತರ ಅವತಾರಗಳ ಮೂಲ ವಿಗ್ರಹಗಳು ಇರುತ್ತವೆ. ಆದರೆ ಕೃಷ್ಣನು ಮೂಲನು ಎಂಬುವ ಸತ್ಯವನ್ನು ಶ್ರೀಲ ಪ್ರಭುಪಾದರು ಹೇಳುತ್ತಿದ್ದಾರೆ. ಅಷ್ಟೇ, ಶಾಸ್ತ್ರಗಳ ಪ್ರಕಾರ ಸತ್ಯವನ್ನು ಹೇಳುತ್ತಿದ್ದಾರೆ. ಮೊದಲನೆಯ ದೀಪವು ಪ್ರಥಮ ದೀಪವು ಮೂಲ ದೀಪವು ಯಾವುದು ಎಂದು ಶ್ರೀಲ ಪ್ರಭುಪಾದರು ತೋರಿಸುತ್ತಿದ್ದಾರೆ. ಅಷ್ಟೇ, ಈ ರೀತಿಗಳಲ್ಲಿ ಎಲ್ಲ ಇಂದಿಗೆ ಯಾವ ಸಂಸ್ಥೆಯು ನೀಡುತ್ತಿದೆ? ಸತ್ಯವನ್ನು ಇದ್ದಂತೆ ಇದ್ದ ಹಾಗೆ ಯಾವ ಸಂಸ್ಥೆಯು ನಮಗೆ ನೀಡುತ್ತಿದೆ? ಶ್ರೀಲ ಪ್ರಭುಪಾದರು ಸ್ಥಾಪಿಸಿದ ಇಸ್ಕಾನ್ ಸಂಸ್ಥೆಯು ತುಂಬಾ ತುಂಬಾ ಶಕ್ತಿಯುತವಾದ ಸಂಸ್ಥೆ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಕೃಷ್ಣ ಅಂದರೆ ಬೇರೆ ಅಲ್ಲ, ಇಸ್ಕಾನ್ ಅಂದರೆ ಬೇರೆ ಅಲ್ಲ, ಎರಡೂ ಒಂದೇ. ಏಕೆಂದರೆ ಇಸ್ಕಾನ್ ಶ್ರೀಕೃಷ್ಣನನ್ನು ಯಥಾರೂಪವಾಗಿ ಕೊಡುತ್ತದೆ, ಶ್ರೀಲ ಪ್ರಭುಪಾದರ ಇಸ್ಕಾನ್ ಶ್ರೀಕೃಷ್ಣನನ್ನು ಇದ್ದಂತೆ ಇದ್ದ ಹಾಗೆಯೇ ಸತ್ಯವನ್ನು ಸತ್ಯವಾಗಿ ನೀಡುತ್ತದೆ, ಆಧ್ಯಾತ್ಮಿಕ ಜ್ಞಾನಗಳನ್ನು ಯಥಾರೂಪವಾಗಿ ನೀಡುತ್ತದೆ. ಇದೇ ಇಸ್ಕಾನ್ ಸಂಸ್ಥೆಯ ಸೌಂದರ್ಯ. ಕೆಲವು ಬಾರಿ ಇಸ್ಕಾನ್ ದೇವಾಲಯದ ಕೆಲವರ ಮೇಲೆ ಹೇಗೋ ಕೆಲವು ಮಂದಿಗೆ ಒಂದು ತಪ್ಪು ಅಭಿಪ್ರಾಯವು ಉಂಟಾಗುತ್ತದೆ. ಆದ್ದರಿಂದ ಇಸ್ಕಾನ್ ದೇವಾಲಯವೇ ಸರಿಯಿಲ್ಲ ಎಂದು ತೀರ್ಮಾನಿಸಿ ಬಿಡುತ್ತಾರೆ. ಇದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಒಬ್ಬ ಸೆಕ್ಯೂರಿಟಿ, ದೇವಾಲಯದ ನಿರ್ವಹಣೆಯಲ್ಲಿ ಒಬ್ಬ ಸೆಕ್ಯೂರಿಟಿಗೆ ಹಾಗೂ ಒಬ್ಬರು ಧರ್ಮಾಧಿಕಾರಿ ದಾನಿ ಡಾನರ್ ಇವರಿಬ್ಬರಿಗೆ ಜಗಳವಾಯಿತು. ಪಾರ್ಕಿಂಗ್ ಟೋಕನ್ ವಿಷಯದಲ್ಲಿ ಒಂದು ಸಣ್ಣ ಜಗಳವಾಯಿತು. ಆಗ ಆ ಡಾನರ್ ಧರ್ಮಕರ್ತನು ಇಡೀ ಇಸ್ಕಾನೇ ಸರಿಯಿಲ್ಲ, ಆದ್ದರಿಂದ ನಾನು ಇನ್ನು ಮುಂದೆ ದೇವಾಲಯಕ್ಕೆ ಬರುವುದಿಲ್ಲ ಎಂದು ನಿರ್ಧರಿಸಿಬಿಟ್ಟರು. ನೋಡಿ, ಈ ರೀತಿಯಲ್ಲಿ ಎಲ್ಲೋ ಒಂದು ಚಿಕ್ಕ ವಿಷಯಕ್ಕೆ ಭಗವಂತನ ಎಲ್ಲ ಭಕ್ತರನ್ನು ತಿರಸ್ಕರಿಸಬಾರದು, ಭಗವಂತನನ್ನು ತಿರಸ್ಕರಿಸಬಾರದು. ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಹಾಲು ಎಂಬುವ ಒಂದು ಶಕ್ತಿಯುತವಾದ ಆಹಾರವು ಒಂದು ಉಂಟು. ಈಗ ಹಾಲಿನಲ್ಲಿ ಕಲಬರಕೆ ನಡೆಯುತ್ತದೆ. ನಮಗೆ ತುಂಬ ನೀರನ್ನು ಮಿಶ್ರಣ ಮಾಡಿ ಯಾರೋ ಹಾಲನ್ನು ಮಾರುತ್ತಾರೆ. ಆಗ ನಾವು ಅವರೊಬ್ಬರನ್ನು ಬಯ್ಯುತ್ತೇವೋ ಅಥವಾ ಹಾಲು ಎಂದು ಸೃಷ್ಟಿ ಮಾಡಿದ ಭಗವಂತನನ್ನು ಬಯ್ಯುತ್ತೇವೋ? ಚೆನ್ನಾಗಿ ಯೋಚಿಸಿ ನೋಡಿ. ಹಾಲಿನಲ್ಲಿ ಪುಡಿಯನ್ನು ನೀರನ್ನು ಮಿಶ್ರಣ ಮಾಡಿ ಮಾರುವವನನ್ನು ಬಯ್ಯುತ್ತೇವಾ, ಅಥವಾ ಹಾಲು ಎಂಬ ಒಂದು ಅದ್ಭುತವಾದ ಶಕ್ತಿಯುತವಾದ ಆಹಾರವನ್ನು ಸೃಷ್ಟಿಸಿದ ಭಗವಂತನನ್ನೇ ಬಯ್ಯುತ್ತೇವ ನಾವು? ಖಂಡಿತವಾಗಿಯೂ ಹಾಲನ್ನು ಕಲಬರಕೆ ಮಾಡಿ ಮಾರಾಟ ಮಾಡುವವನನ್ನು ಬಯ್ಯುತ್ತೇವೆ. ಇದು ಸತ್ಯ. ಇದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಸ್ಥಾಪಿಸಿದ ಇಡೀ ಇಸ್ಕಾನ ನಾವು ದೂಷಿಸಬಾರದು. ಯಾರೋ ಕೆಲವೇ ಕೆಲವು ಮಂದಿ ತಪ್ಪಾಗಿ ನಡೆದುಕೊಂಡರೆ ಪರಮ ಭಕ್ತರು ಇರುವ ಇಡೀ ಸಂಸ್ಥೆಯನ್ನು ನಾವು ದೂಷಿಸಬಾರದು. ಇದು ಕೂಡ ಒಂದು ವೈಷ್ಣವ ಅಪರಾಧವಾಗುತ್ತದೆ. ವೈಷ್ಣವ ಅಪರಾಧವು ಎಷ್ಟು ತೊಂದರೆಯಾದದ್ದು ಎಂದು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದೆವು. ಆದ್ದರಿಂದ ನಾವು ವೈಷ್ಣವ ಅಪರಾಧವನ್ನು ಮಾಡಬಾರದು. ಭಗವಂತನನ್ನು ನೀಡುತ್ತಿರುವುದು ಶ್ರೀಲ ಪ್ರಭುಪಾದರ ಇಸ್ಕಾನ್, ಶ್ರೀಕೃಷ್ಣನನ್ನು ಕೊಡುತ್ತಿರುವುದು ಶ್ರೀಲ ಪ್ರಭುಪಾದರ ಇಸ್ಕಾನ್. ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷ ಎಂಬುವ ಸತ್ಯವನ್ನು ಹೇಳಿಕೊಡುತ್ತಿರುವುದು ಶ್ರೀಲ ಪ್ರಭುಪಾದರ ಇಸ್ಕಾನ್. ಪತಿತರನ್ನು ಪಾವನ ಮಾಡುತ್ತಿರುವುದು ಶ್ರೀಲ ಪ್ರಭುಪಾದರ ಇಸ್ಕಾನ್. ಪ್ರತಿಯೊಂದು ಮನೆಯನ್ನು ಶ್ರೀಕೃಷ್ಣನ ದೇವಾಲಯವಾಗಿ ಮಾಡುತ್ತಿರುವುದು ಶ್ರೀಲ ಪ್ರಭುಪಾದರ ಇಸ್ಕಾನ್. ಜನ್ಮ ಮೃತ್ಯು ಜರ ವ್ಯಾಧಿಗಳಿಂದ ನರಳುತ್ತಿರುವವರನ್ನು ಕಾಪಾಡಲು ಬಂದಿದ್ದೇ ಶ್ರೀಲ ಪ್ರಭುಪಾದರ ಇಸ್ಕಾನ್. ಆಧ್ಯಾತ್ಮಿಕ ವಿಜ್ಞಾನವನ್ನು ಯಥಾರೂಪವಾಗಿ ಕೊಡುತ್ತಿರುವುದು ಶ್ರೀಲ ಪ್ರಭುಪಾದರ ಇಸ್ಕಾನ್. ಬ್ರಹ್ಮ ಶಿವ ಇತ್ಯಾದಿ ದೇವತೆಗಳು ಪರಿಶುದ್ಧ ಕೃಷ್ಣ ಪ್ರಜ್ಞೆಗಾಗಿ ಜೀವಿಸುತ್ತಿದ್ದಾರೆ. ಇಂತಹ ಒಂದು ಪರಮ ಪವಿತ್ರವಾದ ಪ್ರಜ್ಞೆಯನ್ನು ಶ್ರೀ ಕೃಷ್ಣ ಪ್ರಜ್ಞೆಯನ್ನು ಧಾರಾಳವಾಗಿ ಕೊಡುತ್ತಿರುವುದು ಸರಳವಾಗಿ ಕೊಡುತ್ತಿರುವುದು ಶ್ರೀಲ ಪ್ರಭುಪಾದರ ಇಸ್ಕಾನ್. ಆದ್ದರಿಂದ ಈ ಶ್ರೀಲ ಪ್ರಭುಪಾದರ ಇಸ್ಕಾನ್ ಸಂಸ್ಥೆಯು ಶ್ರೀ ಕೃಷ್ಣ ಪ್ರಜ್ಞ ಆಂದೋಲನವು ಇಡೀ ಸಮಾಜಕ್ಕೆ ಒಂದು ಅದ್ಭುತವಾದ ವರ, ಇಡೀ ಮಾನವ ಕುಲಕ್ಕೆ ಒಂದು ಸುಂದರವಾದ ವರ. ಶ್ರೀಲ ಪ್ರಭುಪಾದರ್ ಇಸ್ಕಾನ್ ಎಂಬುದು ಒಂದು ಖಜಾನೆ, ಟ್ರೆಜರಿ, ಅದೃಷ್ಟದ ಖಜಾನೆ, ಭಂಡಾರ. ಶ್ರೀಲ ಪ್ರಭುಪಾದರು 35 ವರ್ಷಗಳ ಹಿಂದೆ 108 ಇಸ್ಕಾನ್ಗಳನ್ನು ಸ್ಥಾಪಿಸಿದರು, ಹೋದರು ಎಂದು ತಿಳಿಯಬೇಡಿ. ಈವತ್ತಿಗೂ ಶ್ರೀಲ ಪ್ರಭುಪಾದರು ಒಂದೊಂದು ಮನೆಯನ್ನು ಇಸ್ಕಾನ್ ಆಗಿ ಮಾಡುತ್ತಲೇ ಇದ್ದಾರೆ. ಇಸ್ಕಾನ್ ಅಂದರೆ ಬೇರೆ ಏನೂ ಅಲ್ಲ, ಕೃಷ್ಣ ಪ್ರಜ್ಞೆಯನ್ನು ನೀಡುವ ಜಾಗ, ಕೃಷ್ಣ ಪ್ರಜ್ಞೆಯಲ್ಲಿರುವ ಜಾಗ, ಕೃಷ್ಣ ಪ್ರಜ್ಞೆಯನ್ನು ಆಚರಿಸುವಂತಹ ಜಾಗ. ಪ್ರತಿಯೊಂದು ಮನೆಯನ್ನು ಈಗಲೂ ಶ್ರೀಲ ಪ್ರಭುಪಾದರು ಕೃಷ್ಣ ಪ್ರಜ್ಞಾ ಮನೆಯಾಗಿ ಮಾಡುತ್ತಲೇ ಇದ್ದಾರೆ. ಶ್ರೀಲ ಪ್ರಭುಪಾದರು 108 ಇಸ್ಕಾನ್ ಕಟ್ಟಿ ಹೊರಟು ಹೋದರು ಎಂದು ತಿಳಿಯಬೇಡಿ. ಅವರು ಹೇಳಿದ್ದಾರೆ, ಇನ್ನು 10,000 ವರ್ಷಗಳು ಈ ಕಲಿಯುಗದಲ್ಲಿ ನಾನು ಇರುತ್ತೇನೆ ಎಂದು. ಆದ್ದರಿಂದ ಅವರು ಹೇಗೆ ಇಸ್ಕಾನ್ ಅಥವಾ ಕೃಷ್ಣ ಪ್ರಜ್ಞೆಯ ಜಾಗಗಳನ್ನು, ದೇವಾಲಯಗಳನ್ನು ಸೃಷ್ಟಿ ಮಾಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ? ನಾವು ಇದನ್ನು ಯೋಚಿಸಬೇಕು. 10,000 ವರ್ಷಗಳು ಇರುತ್ತಾರೆ ಅಂದರೆ ಹೇಗೆ ಅವರ ಸ್ಥಾಪನೆಗಳು ಮುಕ್ತಾಯವಾಗುತ್ತವೆ, ಹೇಗೆ ಅವರ ಸ್ಥಾಪನೆಗಳು ಅಂತ್ಯಗೊಳ್ಳುತ್ತವೆ? ಶ್ರೀಲ ಪ್ರಭುಪಾದರು ಇಸ್ಕಾನ್ ದೇವಾಲಯಗಳನ್ನು ತಮ್ಮ ವಾಣಿಯಿಂದ ಕಟ್ಟುತ್ತಲೇ ಇರುತ್ತಾರೆ, ಮನೆ ಮನೆಯನ್ನು ಇಸ್ಕಾನ್ ದೇವಾಲಯವಾಗಿ ಮಾರ್ಪಡಿಸುತ್ತಲೇ ಇರುತ್ತಾರೆ. ಇದು ಶ್ರೀಲ ಪ್ರಭುಪಾದರ ಶಕ್ತಿ, ಇದು ಶ್ರೀಲ ಪ್ರಭುಪಾದರ ಅಪಾರ ಕರುಣೆ. ಶ್ರೀಲ ಪ್ರಭುಪಾದರ್ ಇಸ್ಕಾನ್ಗೆ ಜೈ, ಹರೇ ಕೃಷ್ಣ.